ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಕೃಷ್ಣ ಕರುಣಾಸಂಧಿ ಪದ್ಯ ನಂಬರ್ 26. ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನಿವ ಶಿಷ್ಟೇಷ್ಟ ಎಂದರಿತವರ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನು ಇವನಲ್ಲ. ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯ ಇಹ ಪರಂಗಳಲ್ಲಿ, ಸಕಲ ಸೌಖ್ಯ ಇಹ ಪರಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಭಗವಂತನೇ. ಇದು ಕಠೋಪನಿಷತ್ತಲ್ಲಿ ಬರುವಂತ ತಾಟೆ ಇದು. ಭಗವಂತ ಇಲ್ಲಿ ಮಾತ್ರ, ಕೆಲವು ಮತದಲ್ಲಿ ಹೇಗಿದೆ ಅಂದ್ರೆ ಭಗವಂತ ಇಲ್ಲಿ ರಕ್ಷಣೆ ಮಾಡ್ತಾನೆ ನಮ್ಗೆ. ನಮ್ಮ ಬಂಧವನ್ನ ಭಗವಂತ ಇಲ್ಲಿ ನಮ್ಗೆ ಎಲ್ಲ ಕೊಟ್ಟು ಮೋಕ್ಷ ಕೊಡ್ತಾನೆ, ಇವೆಂಚುಲಿ ಮೋಕ್ಷ ಕೊಡ್ತಾನೆ ಅಷ್ಟೇ. ಆಮೇಲೆ ಎವ್ರಿ ಒನ್ ಇಸ್ ಫ್ರೀ ಲಿಬರೇಟೆಡ್ ಅಂತ ಒಂದು ಥಾಟ್ ಇದೆ ಕೆಲವು ಮತದಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಕಲ ಸೌಖ್ಯ ಇಹ ಪರಂಗಳಲ್ಲಿ ಕೊಟ್ಟು ಕಾವನು ಅವನೇ ಕೊಡ್ತಾನೆ, ಅಲ್ಲಿನೂ ಅವನೇ ನಿಯಾಮಕನಾಗಿ ಇದ್ದು ನೇಮಿಸುತ್ತಾನಂತ ಹೇಳ್ತಾ ಇದ್ದಾರೆ. ಕಾವನು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಕರುಣೆಗೆ ಎಷ್ಟೋ ರೀತಿಯಿಂದ ಉದಾಹರಣೆಗಳು ಕೊಟ್ಟರು. ಇಲ್ಲಿ ಸ್ವಲ್ಪ ವಿಲಕ್ಷಣವಾಗಿಯನ್ನು ಕೊಟ್ಟಿದ್ದಾರೆ, ಮೇಲ್ನೋಟಕ್ಕೆ ಹಾಗೆ ತೋರುತ್ತೆ. ಹೇಗೆಂದ್ರೆ ನಾವು ಏನ್ ಹೇಳ್ತೀವಿ ಭಗವಂತನ ಉಪಾಸನೆ ಹೇಗಿರುತ್ತೆ ಅಂದ್ರೆ ಯದ್ಭಾವಂ ತದ್ಭವತಿ ಅಂತ. ನಾವು ಹೇಗೆ ಅವನ ಕರುಣಾ 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 ಅಂತ ಹೇಳಿದ್ರೆ ಅವನು ಕರುಣೆ ಕರುಣೆ ತೋರಿಸ್ತಾನೆ, ಹಾಗೆ ನಮ್ಮ ಉಪಾಸನೆ ಇರಬೇಕು. ಸರಿಯಾದ ರೀತಿಯಿಂದ ಹೇಗೆ ಉಪಾಸನೆ ಇರುತ್ತೋ ಹಾಗೆ ಅವನು ಕೊಡ್ತಾನಂತೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಅವನು ವಿರುದ್ಧವಾಗಿ ಮಾಡ್ತಾ ಇದ್ದಾನೆ. ಬಿಟ್ಟವರ ಯಾರು ಬಿಡ್ತಾರೋ ಅವನನ್ನ ಕಟ್ಟುತ್ತಾನೆ, ಯಾರು ಕಟ್ಟುತ್ತಾರೋ ಅವನ ಬಿಡ್ತಾನೆ ಅಂತ ಮೇಲ್ನೋಟಕ್ಕೆ ಒಂದು ಚಮತ್ಕಾರದಿಂದ. ಅಂದ್ರೆ ಒಂದು ತಾತ್ಪರ್ಯ ಏನಂದ್ರೆ ಭಗವಂತನಲ್ಲಿ ವಿರುದ್ಧ ಗುಣಗಳು ಇರುತ್ತೆ. ಭಗವಂತ ಅಂದ್ರೆ ಭಗವಂತ ಅಂಬೋ ಕಾನ್ಸೆಪ್ಟ್ ಎಲ್ಲರನ್ನು ಮೀರಿ ನಿಂತಿದ್ದಾನೆ. ಎಲ್ಲ ಎನಿಥಿಂಗ್ ಭಗವಂತನ ವಿಷಯದಲ್ಲಿ ಯಾವುದು ದೋಷನೇ ಇಲ್ಲ ಅಂತ ಒಂದು ಮುಖ. ಇನ್ನೊಂದು ಬಿಟ್ಟವರು ಅಂತ ಹೇಳ್ತಾರೆ. ಬಿಟ್ಟವರ್ನ ಯಾರು ಭಗವಂತನ ಬಿಟ್ಟಿದ್ದಾರೋ ಅಂತ ಹೇಳ್ತಾರೆ ಬಿಟ್ಟವರು ಅಂತ. ಬಟ್ ಆಕ್ಚುಲಿ ಅರ್ಥ ಹಾಗಲ್ಲ, ಯಾಕೆಂದ್ರೆ ಭಗವಂತನ ಬಿಡೋದು ಅಂಬ ಪ್ರಶ್ನೆನೇ ಇಲ್ಲ. ಭಗವಂತ ಯಾವ ಒಂದು ವಸ್ತುವಿಗೆ ಅಸ್ತಿತ್ವ ಕೊಟ್ಟಿಲ್ಲೋ, ಅಸ್ತಿತ್ವ ಕೊಡೋದು ಅಂದ್ರೆ ಅವನು ಯಾವ ವಸ್ತುವಿನಲ್ಲಿ ಇಲ್ಲವೋ ಆ ವಸ್ತು ಇರೋದೇ ಇಲ್ಲ, ಅದಕ್ಕೆ ಇರುವಿಕೆ ಎಂಬುದೇ ಇಲ್ಲ. ಸೊ ಇಲ್ಲಿ ಬಿಟ್ಟವರು ಅಂದ್ರೆ ಭಗವಂತನ ಮರೆತವರು, ಭಗವಂತ ಇದಾನ ಅಂಬೋ ಪ್ರಜ್ಞೆನೇ ಇಲ್ಲಾಂಗಿರುವವ್ರನ್ನ ಬಿಟ್ಟವರು ಅಂತ ಕರೀತಾರೆ. ಯಾಕಂದ್ರೆ ವೇದದಲ್ಲಿ ಬರುತ್ತೆ ದ್ವಾ ಸುಪರ್ಣ ಸಹುಜ ಸಕಾಯ ಅಂತ. ಅಂದ್ರೆ ಹೇಗೆ ಒಂದು ಎರಡು ಹಕ್ಕಿಗಳು ಒಂದು ಗಿಡದಲ್ಲಿ ಹೇಗೆ ಒಟ್ಟಿಗೆನೇ ಇರುತ್ತೋ ಹಾಗೆ ಭಗವಂತ ಜೀವನ ಜೊತೆಯಲ್ಲಿ ಒಟ್ಟಿಗೆನೇ ಇರುತ್ತಾನೆ. ಅದೇ ಬಿಂಬರೂಪ ಅಂತೀವಲ್ಲ, ಆ ಬಿಂಬರೂಪಕ್ಕೆ ಯಾವತ್ತೂ ಇತರ ರೂಪದಲ್ಲಿ ಇರುವಂತ ಭಗವಂತ ಏನ್ ಮಾಡ್ತಾನೆ, ತನ್ನದೇ ಆದಂತ ರೂಪವನ್ನು ತೋರಿಸ್ತಾನ, ತಿರ್ಗಾ ಒಳಗೆ ತಕೊಂಡ್ ಬಿಡ್ತಾನೆ ಸೃಷ್ಟಿಯಲ್ಲಿ ಬರುವಂತ ಎಲ್ಲ ಜಡ ಪದಾರ್ಥಗಳು. ಆಮೇಲೆ ಅದು ಲಯ ಹೋಗುವಾಗ ಅಲ್ಲಿಂದ ಎಲ್ಲ ಏಕೀಭಾವವನ್ನ ಸಂಶ್ಲೇಷಣ ಅಂತ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಒಂದು ಐಕ್ಯ ಆಗ್ಬಿಡತ್ತೆ ಭಗವಂತನ ರೂಪಗಳು. ಬಟ್ ಈ ಜೀವನ್ ಜೊತೆಯಲ್ಲಿ ಇರುವಂತ ಈ ಬಿಂಬರೂಪ ಹರಿ ಎಂಬೋ ಈ ಬಿಂಬರೂಪ ಇದಲ್ಲ, ಇದು ಯಾವತ್ತು ಎಲ್ಲಿನೂ ಹೋಗೋದೇ ಇಲ್ಲ, ಹಾಗೇ ಇರುತ್ತೆ ಜೀವನ ಜೊತೆಯಲ್ಲೇ ಇರುತ್ತೆ. ಸೊ ಇಲ್ಲಿ ಬಿಟ್ಟವರು ಅಂದ್ರೆ ಭಗವಂತನ ಮರೆತವರು. ಭಗವಂತರ ಮರೆತವರು ಎಂಥದವರು ಅಂದ್ರೆ ಟೂ ಕ್ಯಾಟಗರೀಸ್ ಏನಂದ್ರೆ, ಒಂದು ರಾಜಸಿಕ ಜೀವರು ಅಂತ ಕರಿತೀವಿ. ಅವರು ಮರೆತಿದ್ದಾರಂದ್ರೆ ಅವ್ರಿಗೆ ಏನ್ ಹೇಳೋದು, ಉದಾಸೀನ ಭಾವ, ಭಗವಂತ ಇದ್ದಾನೋ ಇಲ್ಲವೋ ದೇ ಆರ್ ನಾಟ್ ಇವನ್ ವರಿಡ್. ಸೊ ಉದಾಸೀನ ಭಗವಂತನ ವಿಷಯದಲ್ಲಿ, ಭಗವಂತ ನಮ್ಗೆ ಎಲ್ಲವನ್ನು ಕೊಡ್ತಾ ಇದ್ದ ಇರುವಾಗ ಅವನ ವಿಷಯದಲ್ಲಿ ಉದಾಸೀನ ತೋರಿಸೋರು ಬಿಟ್ಟವರೇ. ಅವರಿಗೆ ಅವರು ಒಂದು ಬಿಟ್ಟವರು. ಇನ್ನೊಬ್ರು ಯಾರು ಅಂದ್ರೆ ನಮ್ಮಂತ ಜೀವರೇ ಇರ್ಬೋದು. ನಾವು ಈ ಸಂಸಾರದಲ್ಲಿ ಹುಟ್ಟು ಸಾವು ಬರುವುದಕ್ಕೆ ಕಾರಣ ಏನು ಅಂದ್ರೆ, ಒಂದು ಟೆಂಪರರಿಯಾಗಿ ಭಗವಂತನ ನಮ್ಮ ಜೀವ ಸ್ವಭಾವ ಒಳ್ಳೇದು ಇದ್ರೂ ಮರೆತು ಬಿಡ್ತೀವಿ. ಆ ಮರೆಯೋದಕ್ಕೆ ತಿರ್ಗಾ ಸಂಸಾರದಲ್ಲಿ ಹಾಕ್ತಾನೆ ಇನ್ನೊಂದು ಟೈಪ್ ಜೀವ. ಇನ್ನೊಂದು ಸ್ವಾಭಾವಿಕವಾಗಿ ಭಗವಂತನ ವಿರುದ್ಧವಾಗಿ ಮಾಡೋರು. ಅವರು ಭಗವಂತನ ಬಿಟ್ಟವರು. ಅದು ಭಗವಂತನ ಐತ್ರೇಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಭಗವಂತನ ತ್ಯಾಗ ಎಷ್ಟು ತರ ತ್ಯಾಗ ಆಗತ್ತ ಅಂತ ಹೇಳುವಾಗ ಹೇಳ್ತಾ ಇದ್ದಲ್ಲ. ಸೊ ಬಿಟ್ಟವರ ಅಂದ್ರೆ ಅಷ್ಟು ಅರ್ಥ ಬರುತ್ತೆ. ಈ ಬಿಟ್ಟವರನ್ನ ಭಗವಂತನ್ನ ಯಾರ್ಯಾರು ಮರಿತಾರೋ ಅವರನ್ನ ಭವ ಪಾಶದಿಂದಲೇ ಕಟ್ಟ. ಭವ ಅಂದ್ರೆ ಸಂಸಾರ. ಈ ಸಂಸಾರ ಅಂದ್ರೆ ಸಂಸಾರ ಅಂಬೋ ಶಬ್ದಕ್ಕೆ ಸುಖ ದುಃಖ ಇರುವಂತದ್ದು ಅಂತ ಅರ್ಥ, ಸಂಸಾರ ಅಂಬೋ ಶಬ್ದಕ್ಕೆ. ಸೊ ಭವ ಭವ ಪಾಶದಿಂದಲೇ, ಭವ ಪಾಶ ಅಂದ್ರೆ ಒಂದು ಪಾಶ ಅಂದ್ರೆ ರೋಪ್, ಚಂದಾಗೆ ಕಟ್ಟು ಹಾಕ್ತಾನ ಅವನು ಅಂತ ಹೇಳ್ತಾರೆ. ಚಂದಾಗೆ ಅವನು ಕಟ್ಟು ಹಾಕ್ಬೇಕಂದ್ರೆ ಒಂದು ರೋಪ್, ಇಟ್ಸ್ ಜಸ್ಟ್ ಸಿಮ್ ಎಕ್ಸಾಂಪಲ್. ಸೊ ಈ ಸಂಸಾರದಲ್ಲಿ ಕಟ್ಟು ಹಾಕ್ತಾನೆ, ಅವನು ಕಟ್ಟು ಹಾಕೋದಕ್ಕೆ ಬಳಸುವಂತ ರೋಪ್ ಏನು ಅಂದ್ರೆ ಅದೇ ದುರ್ಗಾ ರೂಪ, ಅದೇ ಈ ಸತ್ವ ರಜ ತಮೋ ಗುಣಕ್ಕೆ ಅಭಿಮಾನಿಯಾದಂತ ದುರ್ಗೆಯನ್ನು ಇಟ್ಟುಕೊಂಡು, ಈ ಪ್ರಕೃತಿಯನ್ನು ಇಟ್ಟುಕೊಂಡು ಈ ಪ್ರಕೃತಿಯಲ್ಲಿ ಕಟ್ಟು ಹಾಕ್ತಾನೆ. ಈ ಪ್ರಾಕೃತ ಪ್ರಪಂಚದಲ್ಲಿ ಕಟ್ಟು ಹಾಕಿ ಇಟ್ಟಿರ್ತಾನೆ. ಹಿ ಜಸ್ಟ್ ಕಂಪ್ಲೀಟ್ಲಿ ಕೀಪ್ಸ್ ಇಟ್, ಒಂದು ಜೈಲಿ ಇಟ್ಟ ಹಂಗೆ ಇಟ್ಟಿರ್ತಾನೆ. ಬಿಟ್ಟವರ ಪಾಶದಿಂದಲೇ ಕಟ್ಟುವನು, ಕಟ್ಟು ಹಾಕಿ ಇಟ್ಟಿರ್ತಾನ ಅವನು. ಆಮೇಲೆ ಸೊ ಬಹು ಕಠಿಣ ನೀವ ಅಂತ ಹೇಳ್ತಾರೆ. ಇದು ಕರುಣಾ ಸಂಧಿ. ಈ ಕರುಣಾ ಸಂಧಿಯಲ್ಲಿ ಕರುಣೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಬಹು ಕಠಿಣ ನೀವ, ಅವನು ತುಂಬಾ ಅವನಿಗೆ ಕಠಿಣ. ಅವನು ಕಠಿಣ ಅಂದ್ರೆ ಕಠಿಣ ಕಟಧಾತುವಿಗೆ ಕಷ್ಟ ಜೀವನವನ್ನ ಕೊಡ್ತಾನಂತ ಅರ್ಥ. ಸೊ ಈ ಕಷ್ಟ ಜೀವನನು ಒಬ್ಬೊಬ್ಬರಿಗೆ ಒಂದೊಂದು ತರ ಕೊಡ್ತಾನ ಅವನು. ಇದು ಕಷ್ಟ ಜೀವನ ಕೆಲವೊಮ್ಮೆ ನಮ್ಗೆ ಕೊಡುವುದು ನಮ್ಗೆ ಒಂದು ಶಿಕ್ಷೆ, ಒಂದು ಒಂದು ಶಾಗೆ, ಒಂದು ಟೀಚರ್. ಯಾಕೆ ಒಂದು ತಂದೆ ತಾಯಿಗಳು ಒಂದು ಮಗು ತಪ್ಪು ಮಾಡಿದ್ದಾಗೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಎಂಬುದು ಕಠಿಣವಾಗಿ ತೋರುತ್ತೆ, ಇದ್ರೂ ಉದ್ದೇಶ ಏನಂದ್ರೆ ಆ ಮಗು ಚೆನ್ನಾಗಿ ಬರಬೇಕು ಅಂಬೋ ಆ ಕಾರುಣ್ಯ ಎಂಬುದು ಆ ಕಠಿಣಕ್ಕೆ ಹಿಂದೆನೂ ಇರುತ್ತೆ. ದಟ್ ಈಸ್ ವಾಟ್ ಹಿ ಡಸ್ ವಿತ್ ರಿಗಾರ್ಡ್ ಟು ಸಜ್ಜನರು. ಸೊ ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು ಬಹು ಕಠಿಣನಿವ. ಸೊ ಇದು ರಾಜಸ ಜೀವ ತಾಮಸ ಜೀವರಿಗೆ ತಕೊಂಡ್ರೆ ಬಹು ಕಠಿಣನಿವ. ಹೌದು, ಅವ್ರು ಮಾಡುವಂತ ಕೆಲಸಕ್ಕೆ ಅವನು ಅವ್ರಿಗೆ ಕಷ್ಟ ಜೀವನವನ್ನೇ ಕೊಡ್ತಾರೆ. ಕೊನೆಯಲ್ಲಿನೂ ಅವ್ರಿಗೆ ಕಷ್ಟವನ್ನೇ ಕೊಡ್ತಾರೆ. ಇಲ್ಲಿ ಸುಖ ಕೊಟ್ರನು ಅಲ್ಲಿ ಕಷ್ಟವನ್ನೇ ಕೊಡ್ತಾನ. ಅದು ಯಾಕೆ, ಅದು ಹೇಗೆ ಕರುಣೆ ಆಗತ್ತೆ ಅಂದ್ರೆ ಅದು ಕರುಣೆನೆ, ಆ ಜೀವಕ್ಕೆ ಅದು ಬೇಕಾದ್ದೇ ಇರತ್ತೆ. ಅದು ಒಂದು. ಇನ್ನೊಂದು, ಯಾವಾಗಲೂ ಭಗವಂತನ ಅವತಾರಗಳು ಯಾವಾಗಲೂ ಶಿಷ್ಟ ರಕ್ಷಣೆ ದುಷ್ಟ ಸಂಹಾರ ಅದು ಇರತ್ತೆ. ಸೊ ಅದು ಅವ್ರಿಗೆ ಸಂಹಾರ ಅದು ಮಾಡಿದ್ರೆ ಆ ಶಿಷ್ಟರಿಗೆ ಉಳಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಅದು ಕಠಿಣ ಅಂಬೋದನ್ನು ಅವನ ಕಾರುಣ್ಯನೇ ಆಗತ್ತೆ. ನಾವು ಒಳ್ಳೆ ಜೀವಿಗಳು ಏನಾದ್ರು ಒಳ್ಳೆ ಜೀವಿಗಳಿಗೆ ಕಷ್ಟ ಕೊಟ್ರೆ ಅದು ಹೇಗೆ ಒಂದು ತಂದೆ ಒಂದು ತಾಯಿ ತಂದೆ ಕೊಡುವಂತ ಶಿಕ್ಷಣ ಹೇಗಿರುತ್ತೋ ಹಾಗೆ ಕೆಟ್ಟ ಜೀವರುಗಳಿಗೆ ಅದೇ ಅವ್ರಿಗೆ ಶಿಕ್ಷಣ ಕೊಡಲೇಬೇಕು. ಯಾರನ್ನಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಣ ಕೊಟ್ರೆ ಒಳ್ಳೆಯವರು ಉಳಿತಾರೆ. ಸೊ ಅದು ಕಠಿಣ ನೀವ ಅಂತ ಹೇಳಿ ಬಿಟ್ಟವರ ಪವಾಸನ ಕಟ್ಟುವನು ಬಹು ಕಠಿಣ ನೀವ. ಶಿಷ್ಟೇಷ್ಟ ಎಂದು ಅರಿತವರ ಅನವರತ ಸದ್ಭಕ್ತಿ ಪಾಸದಲ್ಲಿ ಕಟ್ಟು. ಇದು ಶಿಷ್ಟೇಷ್ಟ ಅಂತ ಹೇಳ್ತಾರೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತ ಪದನೆ ಶಿಷ್ಟೇಷ್ಟನೆಂದರಿತು. ಶಿಷ್ಟೇಷ್ಟ ಎಂದರಿತು ಅಂದ್ರೆ ಶಿಷ್ಟೇಷ್ಟ ಇವನು ಬಂದು ಇವ ಶಿಷ್ಟೇಷ್ಟ ನೆಂತು ಅರಿತು ಅನವರತ. ಶಿಷ್ಟೇಷ್ಟ ಅಂದ್ರೆ ಶಿಷ್ಟ ಅಂದ್ರೆ ಏನರ್ಥ ಅಂದ್ರೆ ಒಂದು ಶಿಷ್ಯ ಅಂತ ಹೇಳ್ತೀವಿ. ಶಿಷ್ಯ ಅಂದ್ರೆ ಏನು? ಶಿಷ್ಯ ಅಂದ್ರೆ ಯಾರು ಒಂದು ಗುರುವನತ್ರ ಪಾಠ ಕಲಿತ ಪಾಠ ಪ್ರಕಾರ ನಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದು. ದ ಪರ್ಸನ್ ಹೂ ಈಸ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ಅವನಿಗೆ ಇನ್ನೂ ಕಂಪ್ಲೀಟ್ ಒಂದು ಗ್ರಾಜ್ಯುಯೇಷನ್ ಆಗಿಲ್ಲ. ಹೀ ಈಸ್ ಇನ್ ದ ಪ್ರಾಸೆಸ್ ಆಫ್ ಸ್ಟಿಲ್ ಲರ್ನಿಂಗ್. ಅವನಿಗೆ ಶಿಷ್ಯ ಅಂತ ಕರೀತಾರೆ. ಅವನ ಶಿಷ್ಯನ ಗೋಲ್ ಹೇಗಿರಬೇಕು ಅಂದ್ರೆ ಏನು ಗುರುಗಳು ಹೇಳಿಕೊಟ್ಟಿರ್ತಾರೋ ಅದನ್ನ ಚೆಂದಾಗಿ ತಿಳ್ಕೊಂಡು ಏಕವಚನ ಏಕ ಭಾವ ಏಕ ಮನಸ್ಸು ಏಕವಚನ ಏಕ ಕಾರ್ಯ ಒಂದು ಕಾರ್ಯ ಮನೋವಚ ಕಾಯದಿಂದ ಒಂದೇ ತರವಾಗ ಅವನು ನಡ್ಕೊಳ್ಳಬೇಕು. ದಟ್ ಈಸ್ ವಾಟ್ ಹೀಸ್ ಪ್ರಾಕ್ಟೀಸಿಂಗ್. ಆ ಒಂದು ಶಿಷ್ಯನಿಗೆ ಆ ಕಲಿಯೋ ಪ್ರಾಸೆಸ್ಲಿ ದೇರ್ ವಿಲ್ ಬಿ ವೇರಿಯೇಷನ್, ಏರುಪೇರುಗಳು ಇದ್ದೇ ಇರುತ್ತೆ. ಜಸ್ಟ್ ಹೌ ಅ ಚೈಲ್ಡ್ ಲರ್ನ್ಸ್ ಟು ವಾಕಿಂಗ್ ಹಾಗಿರುವನು ಶಿಷ್ಯ. ವೆನ್ ದ ಶಿಷ್ಯ ಕಂಪ್ಲೀಟ್ ಇಸ್ ಎಜು ಎಜುಕೇಶನ್ ಅವನಿಗೆ ಎಲ್ಲ ಕಲ್ತಿದ್ದಾನೆ. ಅವನ ಮನಸ್ಸು ವಚನ ಕಾಯ ಎಲ್ಲ ಒಂದೇ ರೀತಿಯಿಂದ ಏಕಾಗ್ರತೆಯಿಂದ ಇರುತ್ತೆ. ಅವನು ದಟ್ ಇಸ್ ಬೇಸಿಕಲಿ ಸ್ನಾತ ಗ್ರಾಜ್ಯುಯೇಟೆಡ್ ಪರ್ಸನ್. ಅವ್ರಿಗೆ ಶಿಷ್ಟ ಅಂತ ಕರೀತಾ, ಶಿಷ್ಯ ಬಿಕಮ್ಸ್ ಶಿಷ್ಟ, ಶಿಷ್ಟ ಆಗ್ತಾನ ಅವನು. ಸೊ ಅವನಿಗೆ ಶಿಷ್ಟ ಅಂತ ಕರೀತಾರೆ. ಸೊ ಇಂಥ ಶಿಷ್ಟ, ಬಿಕಾಸ್ ಒನ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಅಚೀವ್ಡ್ ಶಿಷ್ಟ ಅಂದ್ರೆ ಬೈ ದಟ್ ಲಕ್ಷಣ ಭಗವತ್ ಭಕ್ತರು ಬ್ರಹ್ಮವಾಯುಗಳು ಅವರಲ್ಲೇ ಶಿಷ್ಟರಾಗ್ತಾರ. ಶಿಷ್ಟರಿಗೆ ಈ ಶಿಷ್ಟರಿಗೆ ಇಷ್ಟವಾದ ವಸ್ತು ಯಾರು? ಭಗವಂತನೇ. ಅವ್ರಿಗೆ ಇಷ್ಟವಾದ ಪದಾರ್ಥ, ಇಷ್ಟವಾದ ಒಂದು ವಸ್ತು ಭಗವಂತನೇ ಆಗ್ತಾನೆ. ಸೊ ಶಿಷ್ಟೇಷ್ಟ, ಶಿಷ್ಟೇಷ್ಟ. ಹಾಗೆ ಯಾರು ತಿಳ್ಕೊಂಡಿದ್ದಾರೆ? ಈ ಭಗವದ್ ಭಕ್ತರೇ. ಶಿಷ್ಟೇಷ್ಟ ಎಂದು ಅರಿತ ಈ ತರ ಯಾರು ತಿಳ್ಕೊಳ್ತಾರೋ, ಶಿಷ್ಟೇಷ್ಟನೆಂದ್ ಶಿಷ್ಟೇಷ್ಟಿಂದ ಅರಿದ ಅನವರತ ಶಿಷ್ಟೇಷ್ಟ ಅಂತ ಯಾರ ಭಗವಂತನ ಶಿಷ್ಟರಿಗೆ ಇಷ್ಟನಾದವನು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ಏನು ಮಾಡ್ತಾನ? ಅವರಿಗೆ ಅನವರತ ಸದ್ಭಕ್ತಿ ಪಾಸ ಅನವರತ ಅವರಿಗೆ ಅಂತಹದವರಿಗೆ ಭಗವಂತ ಏನು ಮಾಡ್ತಾನಂದ ಸದ್ಭಕ್ತಿ ಪಾಸ. ಇದು ಶಿಷ್ಟೇಷ್ಟನೆಂದು ಅರಿತ ಅನವರತ ಸದ್ಭಕ್ತಿ ಪಾಸದಲ್ಲಿ ಕಟ್ಟುವವರು. ಅವ್ರು ಏನ್ ಮಾಡ್ತಾರೆ ಈ ಶಿಷ್ಟೇಷ್ಟರು? ಭಗವಂತನ ಇಷ್ಟ ಅಂತ ತಿಳ್ಕೊಂಡು ಅವರನ್ನ ಭಗವಂತನಿಗೆ ಭಕ್ತಿ ಎಂಬ ಪಾಸದಿಂದ ಕಟ್ಟುತ್ತಾರ. ಭಗವಂತನ ಕಟ್ಟಲಿಕ್ಕೆ ಆಗೋದಿಲ್ಲ. ಭಕ್ತಿಗೆ ಭಗವಂತ ವಶನ ಆಗ್ತಾನೆ. ಇದಕ್ಕೆ ಅನೇಕ ರೀತಿಯಿಂದ ಇದು ಅಂಬರೀಷನ ಕತೆ, ದುರ್ವಾಸರ ಕತೆ ಹೇಳ್ತಾರೆ, ಮತ್ತು ಯಶೋಧೆಯನ್ನ ಕತೆ ಹೇಳ್ತಾರೆ. ಯಶೋಧ ಹೇಗೆ ಭಗವಂತನ ಕಟ್ಟ ಹಾಕಿದಳು ಅಂತೆಲ್ಲ ವೃತ್ತಾಂತಗಳು ಅವತಾರದಲ್ಲಿ ಬರುತ್ತೆ. ಭಗವಂತ ಭಕ್ತರು ಯಾಕೆ ಮಾಡ್ತಾರಂತ ಇದನ್ನೇ ವಾದಿರಾಜರು ಇನ್ನೂ ಒಂದು ತ್ರಿವಿಕ್ರಮ ಸೋದೆಯಲ್ಲಿ ಇರುವಂತ ತ್ರಿವಿಕ್ರಮ ರೂಪ ಪರಮಾತ್ಮನ್ನ ದರ್ಶನ ಮಾಡುವಾಗ ಒಂದು ಹೇಳ್ತಾರೆ. ದೇವರನ್ನ ಹೇಳ್ತಾರೆ, ಅಪ್ಪ ನಿಮ್ಗೆ ತ್ರಿವಿಕ್ರಮ ಅಂತ ಹೆಸರು. ಈ ತ್ರಿವಿಕ್ರಮ ರೂಪ ಇದಲ್ಲ ವಾಮನ ತ್ರಿವಿಕ್ರಮ, ಆ ರೂಪಕ್ಕೆ ಒಂದು ವಿಶೇಷ ಏನ್ ಹೇಳ್ತಾರಂದ್ರೆ, ಇದು ಈ ಧ್ಯಾನ ಯಾರು ಮಾಡ್ತಾರೋ, ಈ ತರ ತ್ರಿವಿಕ್ರಮನ ಧ್ಯಾನ ಮಾಡ್ತಾರೋ, ಆ ನಾಟ್ ಓನ್ಲಿ ದ ಭವರೋಗ ಮಾತ್ರ ಪರಿಹಾರ ಆಗೋದಿಲ್ಲ, ನಮಗೆ ಇರುವಂತ ವ್ಯಾಧಿಗಳು ಹೋಗತ್ತ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರಂದ್ರೆ, ಇವ್ರು ಹೇಳ್ತಾರೆ ತ್ರಿವಿಕ್ರಮ ನೀನು ಮೂರು ಹೆಜ್ಜೆ ಇಟ್ಟೆ, ಬಟ್ ನೀನು ಆಕ್ಚುಲಿ ಮೂರು ಹೆಜ್ಜೆ ಇಟ್ಟೆ ಅಂತ ಕಾಣಿಸತ್ತೆ ಹೊರತು ಭಕ್ತರ ಮನಸ್ಸಲ್ಲಿ ನೀನು ಹೆಜ್ಜೆನೇ ಇಟ್ಟಿಲ್ಲ. ನೀನು ಬಂದು ನೀನು ತ್ರಿವಿಕ್ರಮ ಇಲ್ಲ, ನೀನು ಅವಿಕ್ರಮ ಅಂತ ಹೇಳ್ತಾರೆ. ತ್ರಿವಿಕ್ರಮ ಇಲ್ಲ, ನೀನು ಹೆಜ್ಜೆ ಮೂರು ಹೆಜ್ಜೆ ಇಟ್ಟಂಗೆ ಕಾಣಿಸುತ್ತೆ, ಬಟ್ ಆಕ್ಚುಲಿ ನೀನು ಅವಿಕ್ರಮ ಅಂತ. ಅವಿಕ್ರಮ ಅಂದ್ರೆ ನೀನು ನನ್ನ ಮನಸ್ಸಲ್ಲಿ ಬಂದು ಕೂತು ಬಿಟ್ಟಿದೀಯ, ಕೂತು ಬಿಟ್ಟು ಒಂದು ಹೆಜ್ಜೆನೂ ಹೊರಗಡೆ ನೀನು ಇಟ್ಟೇ ಇಲ್ಲ, ನಾನು ಕಟ್ಟಾಕಿಬಿಟ್ಟೆ ನಿನ್ನ ಅಂತ ಹೇಳ್ತಾರೆ. ಭಕ್ತಿಯಿಂದ ನಾನು ಇಟ್ಟಿದ್ದೀನಿ, ನೀನು ತ್ರಿವಿಕ್ರಮನಾಗಿ ಇದ್ರೂ ಅವಿಕ್ರಮನ ಆಗಿಬಿಟ್ಟೀಯ ನನ್ನ ಮನಸ್ಸಲ್ಲಿ ಕೂತು ಅಂತ, ಹಾಗೆ ಮನಸ್ಸಲ್ಲಿ ಇದ್ದಾನ ಎಂಬ ಭಾವ. ಅದೇ ಭಕ್ತಿ ಪಾರ್ಶ್ವದಲ್ಲಿ ಕಟ್ಟವರು. ಇದೇ ನಮ್ಮ ಲಕ್ಷ್ಮೀ ಶೋಭಾನೆಯಲ್ಲೇನು ಬರುತ್ತಲ್ಲ, ಇನ್ನೊಂದು ಕಡೆ ಇಡದಂತೆ ಅಂತ ವಾದರಾಜ ಅದೇ ಪಾಠನ್ನ ಲಕ್ಷ್ಮೀ ಶೋಭಾನದಲ್ಲೂ ಹೇಳ್ತಾರೆ. ಭಗವಂತ ಬೇರೆ ಯಾವ ಕಡೆನು ಹೋಗ್ಬಾರ್ದು ಅಂತ ವರುಣದೇವರು ತನ್ನಲ್ಲೇ ಇಟ್ಕೊಂಡು ಬಿಟ್ಟ ಅಂತ ದೇವರನ್ನ. ಸೊ ಅದಕ್ಕೆ ಭಕ್ತಿ ಪಾರ್ಶ್ವದಿಂದ ಕಟ್ಟುವವರು ಯಾರು? ಶಿಷ್ಟೇಷ್ಟನೆಂದು ಯಾರು ಭಗವಂತ ಶಿಷ್ಟರು ತಮ್ಮ ಇಷ್ಟ ಅಂತ ಭಗವಂತನ ಯಾವತ್ತು ಮನಸ್ಸಲ್ಲಿ ಇಟ್ಟುಕೊಂಡಿದ್ದ ಅರ್ಥ ಅವರಿಗೆ ಅವನು ಸದ್ಭಕ್ತಿ ಪಾಸದಲ್ಲಿ ಕಟ್ಟುವವರ ಸದ್ಭಕ್ತಿ ಪಾಸದಿಂದ ಕಟ್ಟುತ್ತಾರ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷನನ್ನು ಕೊಡ್ತಾ ಇದ್ದಾರೆ ಈ ಶಿಷ್ಟೇಷ್ಟರಿಗೆ. ಇನ್ನೊಂದು ವಿಶೇಷನ ಸದ್ಭಕ್ತಿ ಪಾಸದಲ್ಲಿ ಕಟ್ಟು. ಸದ್ಭಕ್ತಿ ಅಂದ್ರೆ ಏನು? ಸದ್ಭಕ್ತಿ ಅಂದ್ರೆ ಇದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದು ಒಂದು ತುಂಬಾ ಪಾಪ್ಯುಲರ್ ಆಗಿ ಕೇಳಿರ್ತೀರ, ಮಮಸ್ವಾಮಿ ಹರೇ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಕೇಳಿರ್ತೀರ. ಸೊ ಅದು ಹೇಳುವಾಗ ಹೇಳ್ತಾರೆ, ಸದ್ಭಕ್ತಿ ಅಂದ್ರೆ ಭಗವಂತನಲ್ಲಿ ಮನಸ್ಸನ್ನ ಇಡೋದು. ಭಗವಂತನಲ್ಲಿ ಮನಸ್ಸನ್ನ ಹೇಗಿಡೋದು? ಭಗವಂತನಲ್ಲಿ ಮನಸ್ಸು ಬಂದು ಇಡಬೇಕಂದ್ರೆ ಅವನು ಹೇಳ್ತಾರೆ ಸದ್ಭಕ್ತಿ, ಅವನು ಸ್ವಾಮಿ ಆತ್ಮ, ಅವನೇ ನನ್ನ ಆತ್ಮ, ಅವನು ನನ್ನ ಸ್ವಾಮಿ. ಭಗವಂತನಲ್ಲಿ ಮನಸ್ಸು ಇಡು ಅಂದ್ರೆ ಯಾವ ರೀತಿಯಿಂದ ಇಡಬೇಕು? ಭಗವಂತ ನೀನು ನಾನು ಒಂದೊಂದು ಇಡಬೇಕಾ? ಇಲ್ಲ, ಭಗವಂತನಲ್ಲಿ ನೀನು ಸ್ವಾಮಿ ನಾನು ದಾಸ, ಈಶ ದಾಸತ್ವವನ್ನ ಇಡಬೇಕು. ಎಲ್ಲವೂ ಪರಿಪರಿ ಕೆಲಸ ಎಲ್ಲವೂ ನಿನ್ನ ನಿನ್ನ ಮಹಾಪೂಜೆ ಅಂತ ತಿಳ್ಕೋಬೇಕು. ಯಾವ ಕಾಮನ್ ದಿಸ್ ಇಸ್ ದ ಗೋಲ್. ಗೋಲ್ ಇಸ್ ಯಾವ ಯಾವುದನ್ನು ಬಯಸಬಾರದು. ಭಗವಂತನ್ ಏನು ಕೊಟ್ಟಾನೋ ಅದನ್ನ ಇಟ್ಟುಕೊಂಡು ತೇನ ತೇನ ಬುಂಜೀತ ಅಂತ ಹೇಳುವ ರೀತಿಯಿಂದ ನಿಷ್ಕಾಮನೆಯಿಂದ ನಮ್ಮ ಕರ್ಮವನ್ನ ಮಾಡ್ಲಿಕ್ಕೆ ಕಲಿಬೇಕು. ದಟ್ ಈಸ್ ಅವರ್ ಎಂಡ್ ಗೋಲ್. ಅದು ಸಾಧನೆ ಮೂಲಕವಾಗಿ ಬರುತ್ತೆ. ಸೊ ಇದಕ್ಕೆ ಸದ್ಭಕ್ತಿ ಪಾಶದಂತೆ ಅವರು ನಿಷ್ಕಾಮನೆಯಾಗಿ ಭಗವಂತನ ಸೇವೆ ಮಾಡ್ತಾರೆ. ಅದಕ್ಕೆ ಸದ್ಭಕ್ತಿ. ಆ ಭಕ್ತಿಗೆ ಬೆಲೆ ಭಗವಂತ ಒಲಿದು ಅವರು ಮನಸ್ಸಲ್ಲಿ ಬಂದು ಕೂತು ಬಿಡ್ತಾನೆ. ಅದಕ್ಕೆ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರು ಕಟ್ಟು ಹಾಕ್ತಾರಂದ್ರೆ ಅವನು ಹೋಗೋದೇ ಇಲ್ಲ. ಯಾಕೆ ಹೋಗೋದಿಲ್ಲ ಅವನು? ಅವ್ರು ಯಾವಾಗಲೂ ಮನಸ್ಸನ್ನ ಭಗವಂತನಲ್ಲಿ ಇಟ್ಟಿದ್ದಾರೆ. ಅವನು ಎಲ್ಲಿಂದ ಹೋಗ್ತಾನೆ? ಯಾವಾಗೂ ಮನಸ್ಸಲ್ಲಿ ಯಾವಾಗೂ ಭಗವಂತನಲ್ಲೇ ನೆನೆದು ಇದ್ರೆ ಅವನು ಎಲ್ಲಿನ ಹೋಗೋದಿಲ್ಲ. ಮನಸ್ಸಲ್ಲೇ ನಿಂತು ಬಿಡ್ತಾನೆ. ಈ ಶಿಷ್ಟೇಷ್ಠರ ಮನಸ್ಸಿನಲ್ಲಿ ನಿಂತು ಬಿಡ್ತಾನ. ಸೊ ಅದಕ್ಕೆ ಕಟ್ಟುವವರ ಭವ ಕಟ್ಟು ಬಿಡಿಸ. ಸೊ ಅವ್ರಿಗೆ ಏನು ಮಾಡ್ತಾನೆ ಭಗವಂತ ಕೊನೆಯಲ್ಲಿ ಅಂದ್ರೆ ಭವ ಕಟ್ಟು. ಅವ್ರಿಗೆ ಭವ ಕಟ್ಟು ಹಾಕಿದ್ದಾನ, ಇವ್ರಿಗೆ ಭವ ಕಟ್ಟು ಬಿಡಿಸ್ತಾನ. ಭವ ಕಟ್ಟು ಬಿಡಿಸೋದು ಅಂದ್ರೆ ಅದೇ ಲಿಂಗದೇಹ, ಕೊನೆಯಲ್ಲಿ ಇರುವಂತ ಆ ಲಿಂಗದೇಹ. ಆ ಲಿಂಗದೇಹ ಈಸ್ ದ ಬಿಗ್ಗೆಸ್ಟ್ ಕಟ್ಟು. ಆ ಕಟ್ಟನ್ನೇ ಅವನು ಬಿಚ್ಚಾಕ್ತಾನ ದುರ್ಗಾರೂಪ ಲಕ್ಷ್ಮಿ ಮೂಲಕವಾಗಿ, ವೇಜಾನದಿ ಸ್ನಾನ ಮೂಲಕವಾಗಿ ಆ ಭವಕಟ್ಟನ್ನ ಬಿಡಿಸ್ತಾನ, ಬಿಡಿಸ್ಬಿಡ್ತಾನ. ಇವನು ಇನ್ನೊಂದು ವಿಶೇಷನನ್ನು ಕೊಡ್ತಾ ಇದ್ದಾರೆ. ಸಿಟ್ಟಿನವನು ಇವನಲ್ಲ. ಇಲ್ಲಿ ಹೇಳಿದ್ದಾರೆ ಕಠಿಣನಿವ ಅದೆಲ್ಲ ಹೇಳ್ತಾರಲ್ಲ, ಅದು ಸಿಟ್ಟಿನಿಂದ ಅವನು ಕೊಡೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಒನ್ ಆಫ್ ದ ಕಾನ್ಸೆಪ್ಟ್ ಅಬೌಟ್ ಭಗವಂತ. ನಮ್ಗೆ ಭಗವಂತ ನಾವು ಅನೇಕ ಅವತಾರ ಅಲ್ಲಿ ಹೇಳ್ತಾರೆ ಮಂಗಳ ಕಥೆಯ ಪರಮ ಮಂಗಳ ಕಥೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಅದೇ ತಾತ್. ಇಲ್ಲಿ ಭಗವಂತನಿಗೆ ಸಿಟ್ಟು ಬಂತು. ಇದು ಭಾಗವತದಲ್ಲಿ ನಾವು ನೋಡ್ತೀವಿ. ನರಸಿಂಹಾವತಾರ ಬಂದಾಗ ಭಗವಂತನಿಗೆ ಸಿಟ್ಟು ಬಂತು, ರಾಮದೇವರಿಗೆ ಸಿಟ್ಟು ಬಂತು, ಸಮುದ್ರ ರಾಜನ ಮೇಲೆ ಸಿಟ್ಟು ಬಂತು, ಪರಶುರಾಮನಿಗೆ ಸಿಟ್ಟು ತುಂಬಾ ಬಂತು, ಹೀಗೆಲ್ಲ ನಾವು ನೋಡ್ತೀವಿ. ಅದು ಬಂದು ಅದಕ್ಕೆ ದಾಸರಿ ಹೇಳ್ತಾ ಸಿಟ್ಟಿನವನಲ್ಲ ಇವನು, ಸಿಟ್ಟೇ ಇಲ್ಲ ಅಂತ. ಯಾಕೆ ಅಂದ್ರೆ ಸಿಟ್ಟು ಅಂಬೋದು ಒಂದು ಪ್ರಾಕೃತ ಗುಣ, ಒಂದು ಪ್ರಾಕೃತ ಗುಣ ಮಾತ್ರ ಇಲ್ಲ, ಅದು ಒಂದು ದೊಡ್ಡ ದೋಷ ಆಗತ್ತೆ. ಯಾಕೆ ಅಂದ್ರೆ ಸಿಟ್ಟು ಯಾವಾಗ ಬರುತ್ತೆ? ನಮ್ಮ ಕಾಮನೆ, ನಾವು ವಿ ಹ್ಯಾವ್ ಸಮ್ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಆ ಕಾಮನೆಗೆ ಯಾವಾಗ ಪೂರ್ತಿ ಆಗೋದಿಲ್ಲವೋ ಆವಾಗ ನಮ್ಗೆ ಸಿಟ್ಟು ಬರುತ್ತೆ. ನಮ್ಮ ಇಷ್ಟ ಪ್ರಕಾರ ಏನೋ ಒಂದು ಇರುವಾಗ ಸಿಟ್ಟು ಬರುತ್ತೆ. ಇಟ್ ಶೋಸ್ ಹೆಲ್ಪ್ಲೆಸ್ನೆಸ್, ಶಿಯರ್ ಹೆಲ್ಪ್ಲೆಸ್ನೆಸ್. ಸೊ ಆ ತರ ಭಗವಂತನಿಗೆ ಯಾವತ್ತೂ ಇಲ್ಲ. ಅವನು ಏನ್ ಇಚ್ಛೆ ಮಾಡ್ತಾನೋ ಅದೇ ಆಗತ್ತೆ. ಸೊ ಅವನಿಗೆ ಎಲ್ಲ ಆಪ್ತ ಕಾಮ, ಅವನಿಗೆ ಎಲ್ಲ ಇಚ್ಛಾ ಒಂದು ಇಚ್ಛೆ ಮಾಡಿದ್ರನೇ ಆಗತ್ತೆ ಅವನಿಗೆ. ಸೊ ಹಾಗಿರೋವಾಗ ಅವನಲ್ಲಿ ಹೇಗೆ ಸಿಟ್ಟಿರ್ಲಕ್ಕೆ, ಲಾಜಿಕಲಿ ಆಲ್ಸೋ ಸಿಟ್ಟಿರ್ಲಕ್ಕೆ ಸ್ಕೋಪ್ ಇಲ್ಲ. ಮತ್ತೆ ಉಪನಿಷತ್ತಿನೂ ಬರುತ್ತೆ ಭಯ ಭಗವಂತನ ಭಯದಿಂದ ಸೂರ್ಯ ಉದಿಸ್ತಾನ, ಚಂದ್ರ ಉದಿಸ್ತಾನ, ಬೆಂಕಿ ಉರಿಯತ್ತ ಅಂತೆಲ್ಲ ಬರತ್ತಲ್ಲ. ಭಯ ಅಂದ್ರೆ ಏನು? ಅಲ್ಲಿ ಸಿಟ್ಟು ಭಯ ಅಂತೆಲ್ಲ ಈ ಶಬ್ದಗಳು ಅದಕ್ಕೇನ್ ಹೇಳ್ತಾ ಇದ್ದಾರಂದ್ರೆ ಸಿಟ್ಟು ಎಂಬುದು ಇದಕ್ಕೆ ಪ್ರತೀಪ ಬುದ್ಧಿ ಅಂತ ಹೇಳ್ತಾರೆ. ದೇವರ ವಿಷಯದಲ್ಲಿ ಪ್ರತೀಪ ಬುದ್ಧಿ ಅಂತ ಹೇಳ್ತಾರೆ. ಏನದು ಪ್ರತೀಪ ಬುದ್ಧಿ ಅಂದ್ರೆ ಆಜ್ಞೆಯನ್ನ ಮೀರಿದಾಗ ಅವನು ಕೊಡುವಂತ ಶಿಕ್ಷೆ. ಅವನ ಆಜ್ಞೆ, ಅವನ ಆಜ್ಞೆ ಏನಿದೆಯೋ, ಭಗವಂತನ ಆರ್ಡರ್ಸ್ ಅನ್ನ ಯಾರು ವಯಲೇಟ್ ಮಾಡ್ತಾರೋ ಅವ್ರಿಗೆ ಕೇಡ್ ಆಗತ್ತೆ. ದೇ ಗೆಟ್ ಪನಿಷ್ಡ್ ಬಿಕಾಸ್ ದೇ ವಯಲೇಟೆಡ್ ಭಗವಂತನ ರೂಲ್. ಅದಕ್ಕೆ ಭಗವಂತನ ಸಿಟ್ಟು ಅಂತ ಹೇಳ್ತಾರೆ. ಭಗವಂತ ಸಿಟ್ಟು ಮಾಡಿದ ಅಂದ್ರೆ ಅದು ಅವ್ರಿಗೆ ಒಳ್ಳೇದಾಗೋದಿಲ್ಲ ಅಂಬೋದಲ್ಲಿ ಅರ್ಥ. ಅದಕ್ಕೆ ಪ್ರತೀಪ ಬುದ್ಧಿ ಅಂತ ಕರೀತಾರೆ. ಸೊ ಭಗವಂತನಲ್ಲಿ ಸಿಟ್ಟು ಅಂಬೋ ಒಂದು ಗುಣ ಇಲ್ಲ, ಸರ್ವದೋಷ ರಹಿತ ಅಂತ ಹೇಳಿದ್ರೆ ಇದನ್ನು ನಾವು ತಕ್ಕೋಬೇಕು. ಭಗವಂತನಲ್ಲಿ ಸಿಟ್ಟು ಬಂತು, ಭಗವಂತ ಕೋಪ ಮಾಡಿಕೊಂಡ, ಹಾಗೆ ಹೀಗೆಲ್ಲ ಹೇಳುವಾಗ ನಾವು ಇದನ್ನ ಸರಿಯಾದ ರೀತಿಯಿಂದ ತಕ್ಕೋಬೇಕು. ಅದಕ್ಕೆ ದಾಸರಿ ಹೇಳ್ತಾರೆ ಸಿಟ್ಟಿನವನು ಇವನಲ್ಲ, ಅವನು ಸಿಟ್ಟು ಮಾಡಿಕೊಳ್ಳೋನು ಅವನಿಲ್ಲ, ಅವನಲ್ಲಿ ಇಂತಹ ಗುಣಗಳು ಇಲ್ಲ. ಮತ್ತು ಏನ್ ಮಾಡ್ತಾನ? ಸಿಟ್ಟಿನವನು ಇವನಲ್ಲ, ಕಾಮದ ಕೊಟ್ಟು. ಕಾಮದ ಅಂತ ಬಯಸಿದ್ದನ್ನ, ಕಾಮದ ಕೊಟ್ಟು ಕಾವನು. ಕಾಮದ ಕೊಟ್ಟು ಅಂದ್ರ ಕಾಮವನ್ನ ನಾವು ಬಯಸಿದ್ದನ್ನ ಅಂದ್ರ ಮೋಕ್ಷ. ಕೊನೆಯಲ್ಲಿ ಮೋಕ್ಷ ಕೊಟ್ಟು ಕೊಟ್ಟು ಅವನು ಕೊಡ್ತಾನೆ, ಅವನೇ ಕೊಡ್ಬೇಕು. ಕಾಮದ ಕೊಟ್ಟು ಆ ಕೊಟ್ಟದ್ದನ್ನು ಉಳಿಸ್ತಾನೆ. ಅದಕ್ಕೆ ಯೋಗ ಕ್ಷೇಮ ಅಂತ ಹೇಳ್ತೀವಿ. ಯೋಗ ಕ್ಷೇಮ ವಹಮಿ ಅಂತ ಹೇಳುವಾಗ ಅದೇ, ಕೊಡೋದು ಮಾತ್ರ ಸಾಲದು, ನಮ್ಗೆ ಕೊಟ್ಟದ್ದನ್ನು ಉಳಿಸಬೇಕು. ಸೊ ಕೊಟ್ಟು ಕಾವನು, ಅದಕ್ಕೆ ಯೋಗ ಕ್ಷೇಮ ಎರಡೂ ಹೇಳ್ತಾರೆ. ಕೊಟ್ಟು ಕಾವನು ಸಕಲ ಸೌಖ್ಯವನ್ನು, ಎಲ್ಲ ಸುಖ ಸೌಖ್ಯ ಎಲ್ಲವನ್ನು ಕೊಡ್ತಾನೆ. ಎಲ್ಲಿ ಕೊಡ್ತಾನೆ ಅಂದ್ರೆ ಮೋಕ್ಷದಲ್ಲಿ ಮಾತ್ರ ಇಲ್ಲ, ಇಲ್ಲಿನೂ ಕೊಡ್ತಾನೆ. ಇದು ನಮ್ಮ ಪರವಾಗಿ ಅರ್ಥ ತಕೊಂಡ್ರೆ, ನಾವು ಭಗವಂತನಲ್ಲಿ ನಾವು ಅವನಲ್ಲಿ ಭಕ್ತಿ ಮಾಡಿದ್ರೆ ನಮಗೇನು ನಮ್ಮ ನಮ್ಮ ಇಫರ್ಟಿಗೆ ತಕ್ಕಂಗೆ, ನಮ್ಮ ಪ್ರಯತ್ನಕ್ಕೆ ತಕ್ಕಂಗೆ ಅವನು ಇಹದಲ್ಲಿನೂ ಪರದಲ್ಲಿನೂ ಸುಖವನ್ನು ಕೊಡ್ತಾನಂತ ತಕೋಬೇಕು. ಬಿಟ್ಟವರ ಬಾಪ ಆಶದಿಂದಲೇ ಕಟ್ಟುವನು ಬಹು ಕಠಿಣ.